ಅದ್ರಾಗ ಎದುರು ಭಾಗನೇ ಪೂರ್ವ ಆ ರೀತಿ ಬರಿಬೇಕು. ಎಷ್ಟೋ ಜನ ಮೊದಲು ಚಿತ್ರ ತಪ್ಪರ್ದಿದ್ರು, ಈ ಕಡೆ ತಿರುಗಿಸ್ಬಿಟ್ಟು ಬರೆದಿದ್ರು ತಪ್ಪು, ಆಮೇಲೆ ತಿದ್ದುಕೊಂಡ್ರು ಅದನ್ನು. ಪೂರ್ವ ರೂಪಕ ನಮ್ಮ ಕಡೆ ಫೇಸ್ ಆಗ್ಬೋದು. ತಸ್ಯ ಪೂರ್ವರೂಪೇಣ ಸ್ಥಿತಸ್ಯ ವಾಯೋ ಪ್ರಾಚೀತಿಕ್ ಶಿರ ಪ್ರಥಮ ಸಪ್ತಮ್ಯರ್ಥೇ ಪ್ರಾಚ್ಯಾಂ ಶಿರಸ್ತಿಷ್ಠತಿ ಇತ್ಯರ್ಥ ಏವಮಗ್ರೇಪಿ. ಪೂರ್ವರೂಪೇಣ ಸ್ಥಿತಸ್ಯ ವಾಯೋ ಪ್ರಾಚೀತಿಕ್ ಶಿರ ಪ್ರಥಮ ಸಪ್ತಮ್ಯಶ್ಚೆ ಪ್ರಾಚ್ಯಾಂ ಶಿರಸ್ತಿಷ್ಠತಿ ಇತ್ಯರ್ಥ ಏವಮಗ್ರೇಪಿ. ಅದೇ ರೀತಿ ಮುಂದೆ ಉತ್ತರ ದಿಕ್ಕೆ ದಕ್ಷಿಣನೇ ಇದು, ಉತ್ತರನೇ ಇದು ಅಂತ ಹೇಳ್ತಾರೆ. ದಕ್ಷಿಣದಲ್ಲಿ ಉತ್ತರದಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಈರ್ಮೌ ಬಾಹು ಚ ಈರ್ಮೌ ಚ ಅಸೌ ಶಿರೋ ಶಿರ ಅಸೌ ಚ ಅಸೌ ಚ ಅದು ಹೇಳಬೇಕಾದ್ರೆ ಈರ್ಮಾ ಅಂತ ಹೇಳಿದರು. ಈರ್ಮೌ ಅಂತ ಹೇಳಿದರೇನು? ಬಾಹು ಅಂತ ಅರ್ಥ. ಈರ್ಮ ಶಬ್ದಕ್ಕೆ ಬಾಹುಗಳು ಅಂತ ಹೆಸರು. ಈರ್ಮೌ ಪಾದೌ ಅಂಥೇಳಿ ಅಸೌಚ ಆಗ್ನೇಯ ಈಶಾನ್ಯಗೌ ದಿಶೌ. ಅವು ಎಲ್ಲಿವೆ ಅಂತ ಕೇಳಿದರೆ ಆಗ್ನೇಯ ಈಶಾನ್ಯಕ್ಕಿವೆ. ಆಗ್ನೇಯ ಈಶಾನ್ಯ ಅಂತ ಹೇಳಿದರೆ ಏನೀಗ ಈ ಕಡೆಯಿಂದ ಈ ಕಡೆಯ, ಇದು ಪೂರ್ವ ಆದರೆ ಇದು ಈಶಾನ್ಯ, ಇದು ಆಗ್ನೇಯ. ಅದು ಈ ಮುಂದಿನ ಎರಡು ಕಾಲು ಹೀಗಿವೆ, ಹಿಂದಿನ ಎರಡು ಹೀಗಿದೆ, ಹಿಂದೆ ಪುಚ್ಛ. ಈ ರೀತಿಯಲ್ಲಿ ಪೂರ್ವ ರೂಪದಲ್ಲಿ ವಾಯುದೇವರಿದ್ದಾರೆ ಎಂಬುದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಭಾಷೆಯಲ್ಲಿ ಬರೀತಾರೆ ಹಾಗೇನೆ. ಅಥ ಇತಿ ಅರ್ಥ ಅಂತಾರೆ, ಪಶ್ಚಿಮ ದಿಗವಸ್ಥಿತಾನಿ ವಚ್ಮಿ ಇತ್ಯರ್ಥ. ಅಶ್ಯ ಕೂರುರೂಪಸ್ಯ ವಾಯೋ ಪುಚ್ಛಂ ಪ್ರತೀಚಿ ಇತಿ ಪುಚ್ಛಂ. ಹಿಂದಿನ ಭಾಗ ಪಶ್ಚಿಮ ದಿಕ್ಕು. ಅಶ್ಯ ಸಖ್ಯವು ಪಾದವು, ಅವರ ಪಾದಗಳು ಅಸೌಚ ಅಸೌಚ ನೈಋತ ವಾಯುವೆ ದಿಶವು. ನೈಋತ ವಾಯುವದೊಳಗೆ ಎರಡು ಕಾಲುಗಳಿವೆ, ಎರಡು ಕೈ ಎರಡು ಕಾಲು ಪುಚ್ಛ ಶಿರಸ್ಸು. ಅಶ್ಯ ಪಾರ್ಶ್ವೇ ಎರಡು ಪಕ್ಕಗಳಲ್ಲಿ ದಕ್ಷಿಣಾಚ ಉದೀಚೀಚ, ದಕ್ಷಿಣ ದಿಕ್ಕು ಉದೀಚಿ ದಿಕ್ಕು. ದ್ಯೌಹು ದ್ಯುಲೋಕ ಪೃಷ್ಠಂ, ಪೃಷ್ಠದಲ್ಲಿ ದ್ಯುಲೋಕ ಇದೆ. ಕೂರ್ಮ ದೇಹಸ್ಥೋ ದೇಹಸ್ಯ ಊರ್ಧ್ವಭಾಗೆ ಅಸ್ಯ ಉದರಂ ಅಂತರಿಕ್ಷಂ. ಕೂರ್ವಿನ ಮಧ್ಯಭಾಗದೊಳಗೆ ಅಂತರಿಕ್ಷ ಇದೆ. ಆಕಾಶಂ ಉದರೇ ಅಸ್ತಿ ಇತ್ಯರ್ಥ, ಉದರದಲ್ಲಿ ಆಕಾಶ ಇದೆ. ಅಸ್ಯ ಶರಃ ಉರಃ ವಕ್ಷಃ, ಉರಸ್ಸದರ ವಕ್ಷಸ್ಥಳ. ಅದೋ ಭಾಗ ಇತಿ ಯಾವತ್, ಆಮೇ ಇದ್ದಾಗ ವಕ್ಷಸ್ಥಳ ಕೆಳಗೆ ಬರೋದು. ಇತಿ ಯಾವತ್ ಇಯಂ ಪೃಥ್ವಿ, ಅಲ್ಲಿ ಪೃಥ್ವಿ ಇದೆ. ಕೂರ್ವರೂಪಸ್ಯ ಉರಃ ಪ್ರಭೃತಿ ಅಧೋ ಭಾಗ ಆಶ್ರಿತ ಇತ್ಯರ್ಥ. ಹೀಗೆ ಇಡೀ ಪೃಥ್ವಿ ವಾಯುದೇವರನ್ನು ಹೀಗೆ ಆಶ್ರಯಿಸಿದೆ. ಅವಕಚ್ಛಪ ರೂಪದಿಂದ ರಂಡೋದ ಕದಿ, ಕಚ್ಛಪ ರೂಪ ಅಂದರೆ ಕೂರ್ವರೂಪ. ಸೋಯಂ ವಾಯುಕೂರ್ಮ ಕುತ್ರ ತಿಷ್ಠತಿ ಇತ್ಯತಃ ಸಯೇಷು ಅಪ್ಸು ಪ್ರತಿಷ್ಠಿತ. ಹೀಗೆ ವಾಯುದೇವರು ಮಹಿಮೆ ಹೇಳಿದರೆ ಇದಕ್ಕೆ ಆಶ್ರಯ ಯಾವುದೀಗ ಇದೆಲ್ಲಿದೆ ಅಂತ ಕೇಳಿದರೆ ಅಪ್ಸು ಪ್ರತಿಷ್ಠಿತ, ನೀಲದೊಳಗೆ ಇದು ಪ್ರತಿಷ್ಠಿತವಾಗಿದೆ. ಎಲ್ಲಿದೆ ಅಂತ ಕೇಳಿದರೆ ನೀರು ಅಂದರೆ ಯಾವುದು, ಅಂಡೋದಕ್ಕೆ ಪ್ರತಿಷ್ಠಿತ ಇತ್ಯರ್ಥ. ಆವಕಚ್ಛಪ ರೂಪದಿಂದ ಅಂಡೋದಕದಿ, ಅಂಡೋದಕ್ಕೆ ಪ್ರತಿಷ್ಠಿತ ಇತ್ಯರ್ಥ. ಯದ್ಯಪ್ಯಯಂ ಕೂರ್ಣರೂಪೋ ವಾಯು ಪಂಚಾಶತ್ ಕೋಟಿ ವಿಸ್ತೀರ್ಣಾಯಾ ಪೃಥಿವ್ಯಾಃ ನಿಖಿಲಮಪಿ ಪ್ರದೇಶಂ ಅಭಿವ್ಯಾಪ್ಯ ತಾಂ ಉರಸ್ಸಂಸ್ತಿಷ್ಠಾಂ ಕೃತ್ವಾ ತಸ್ಯ ಉಪರಿ ತಿಷ್ಠತಿ. ಏನಾಗಿದೆ ಇಲ್ಲಿ, ಯದ್ಯಪ್ಯಯಂ ಕೂರ್ಣರೂಪೋ ವಾಯು, ಕೂರ್ಣರೂಪದ ವಾಯುದೇವರು ಪಂಚಾಶತ್ ಕೋಟಿ ವಿಸ್ತೀರ್ಣಾಯಾ ಪೃಥಿವ್ಯಾಃ, 50 ಕೋಟಿ ಯೋಜನ ವಿಸ್ತೀರ್ಣವಾಗಿರತಕ್ಕಂಥ ಪೃಥ್ವಿಯನ್ನು ನಿಖಿಲಮಪಿ ಪ್ರದೇಶಂ ಅಭಿವ್ಯಾಪ್ಯ, ಇಡೀ ಪ್ರದೇಶವನ್ನು ವ್ಯಾಪಿಸಿಬಿಟ್ಟು ತಾಂ ಉರಸ್ಸಂಸ್ಥಿಷ್ಠಾಂ ಕೃತ್ವ, ಅದನ್ನು ತಮ್ಮ ಉರಸ್ಸಿನಲ್ಲಿ ಧರಿಸಿಬಿಟ್ಟು ತಸ್ಯ ಉಪರಿ ತಿಷ್ಠತಿ, ಅದರ ಮೇಲೆ ನಿಂತಿದ್ದಾರೆ. ಅತಏವ ತಾವತ್ ಪರಿಮಾಣ ಕೂರ್ಮದೇಹಸ್ಯ ಉಪರಿ ಭಾಗೋ ದ್ಯುಲೋಕ ಪರ್ಯಂತಂ ಆಸ್ತೆ ಇತಿ ದ್ಯುಲೋಕಾಧಾರತ್ವಂ ಪೃಷ್ಠಸ್ಯ ಅಂತರಿಕ್ಷಾಶ್ರಯತ್ವಂ ಮಧ್ಯಭಾಗಸ್ಯ ಉದರ ಶಬ್ದಿತಸ್ಯ ಯುಕ್ತಂ. ಆದ್ದರಿಂದನೇ ತಾವತ್ ಪರಿಮಾಣ ಕೂರ್ವರೂಪದೇಹಸ್ಯ ಉಪರಿ ಭಾಗ, ಇಷ್ಟು ಪರಿಮಾಣ ಹೊಂದಿರತಕ್ಕಂಥ ಕೂರ್ವರೂಪದ ಕೂರ್ಮದ ರೂಪದ ಏನು ದೇಹ ಇದೆ ಅದರ ಉಪರಿ ಭಾಗದಲ್ಲಿ ದ್ಯುಲೋಕ ಪರ್ಯಂತಂ ಆಸ್ತೆ, ಈಗ ಮುಂದಿರತಕ್ಕಂಥ ಭಾಗ ಇಡೀ ದ್ಯುಲೋಕದವರೆಗೂ ಮೇಲೆ ಹೋಗಿದೆ. ಇದಿಷ್ಟು ವ್ಯಾಪಿಸಿರೋದು, ಇದು ಎತ್ತರ ಇರೋದು. ಇದು ದ್ಯುಲೋಕ ಆಧಾರತ್ವಂ ಪೃಷ್ಠಸ್ಯ ಅಂತರಿಕ್ಷಾಶ್ರಯತ್ವಂ ಮಧ್ಯಭಾಗಸ್ಯ ಉದರ ಶಬ್ದಿತಸ್ಯ ಯುಕ್ತಂ. ಅದು ಮೇಲಿನ ಭಾಗ ದ್ಯುಲೋಕಾಧಾರ, ಪೃಷ್ಠ ಅಂತರಿಕ್ಷಾಧಾರ, ಮಧ್ಯಭಾಗ ಉದರ ಶಬ್ದಿತ ಮುಕ್ತಂ. ತಥಾಪಿ ವಾಯವೀಯ ಕೂರ್ಮದೇಹಸ್ಯ ಅಪ್ರತಿಹತ್ವಾತ್ ಶಿರೋ ಬಾಹುಪಾದ ಪುಚ್ಛ ಪಾರ್ಶ್ವಾನಾಂ ಲಕ್ಷ ಯೋಜನ ಘನೀಭೂತ ಭೂಖಂಡ ಪಾರ್ಶ್ವೇಷು ಅನುಪ್ರವಿಶ್ಯ ಅತಿರಿಚ್ಯ ಅಂಡೋದ ಪರ್ಯಂತಂ ಗತ್ವಾ ತದುದಕೆ ಅವಸ್ಥಿತತ್ವಾದ ಅಪ್ಸು ಪ್ರತಿಷ್ಠಿತ ಇತ್ಯುಕ್ತ. ಆಗೊಂದು ಪ್ರಶ್ನೆ ಬಂತು, ಹಾಗಿದ್ದರೆ ಎಲ್ಲ ಎಲ್ಲ ನೀರೆಲ್ಲಿಂದ ಮತ್ತು ಮಧ್ಯೆ ಅಂದರೆ ಈ ನೀರು, ಈ ನೀರಲ್ಲ ಅಂಡೋದಕದಲ್ಲಿದೆ. ವಾಯು ಅಂಡೋದಕ ಅಂತೇಳಿ ಬ್ರಹ್ಮಾಂಡ, ಆ ಈ ನೀರು ಬೇರೆ ಆ ನೀರು ಬೇರೆ, ಪ್ರಳಯೋದಕ ಅದು ಬೇರೆ, ಮತ್ತೆ ಪ್ರಳಯೋದಕ ಮಹಾಲಕ್ಷ್ಮಿ ಸ್ವರೂಪ ಅದು, ಈ ನೀರು ಎಂಬುದು ವರುಣ, ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ ವಾಯವೀಯ ವಾಯುದೇವರ ಕೂರ್ಮದೇಹಸ್ಯ ಅಪ್ರತಿಕತ್ವ, ಅದಕ್ಕೆ ಅಡೆತಡೆಗಳೇ ಇಲ್ಲ. ಶಿರೋ ಬಾಹುಪಾದ ಪುಚ್ಛ ಪಾರ್ಶ್ವಾನಂ, ಶಿರಸ್ಸು, ಎರಡು ಬಾಹುಗಳು, ಎರಡು ಪಾದಗಳು, ಪುಚ್ಛ ಮತ್ತು ಎರಡು ಪಕ್ಕಗಳು, ಅವೆಲ್ಲ ಒಂದೊಂದು ಎಷ್ಟಿದೆ? ಲಕ್ಷಯೋಜನ ಘನೀಭೂತ ಭೂಖಂಡ ಪಾರ್ಶ್ವೇಶು, ಲಕ್ಷಯೋಜನ ಘನೀಭೂತವಾದ ಭೂಖಂಡದ ಪಕ್ಕಗಳಲ್ಲಿ, ಅನುಪ್ರವಿಶ್ಯ ಅತಿರಿಚ್ಯ ಅಂಡೋದ ಪರ್ಯಂತಂ ಗತ್ವ ತದುದಕ್ಕೆ ಅವಸ್ಥಿತತ್ವಾದ ಅಪ್ಸು ಪ್ರತಿಷ್ಠಿತ ಇತ್ಯುಕ್ತ. ಕೆಳಗೆ ಪೂರ್ತಿ ಅದರ ತಮ್ಮ ಇಡೀ ಜಗತ್ತನ್ನು ಹಾಗಿಟ್ಟುಕೊಂಡು ತಾವು ನೀರಿನಲ್ಲಿ ವ್ಯಾಪಿಸಿ ಇದ್ದಾರೆ. ವಾಯುಕೂರ್ಮಾದಿ ಜ್ಞಾನಿನಃ ಫಲಮಾಹ, ಇದರ ಏನು ಉಪಯೋಗ ಇಷ್ಟೆಲ್ಲ ತಿಳ್ಕೊಂಡು ಅಂತ ಕೇಳಿದರೆ ಭಾಳ ಪ್ರಯೋಜನ ಇದೆ. ಯತ್ರ ಕ್ವಚೈತಿ ತದೇವ ಪ್ರತಿಷ್ಠತ್ತೇವಂ ವಿದ್ವಾನ್, ಅದೆಲ್ಲಿರಬೇಕು ಅನ್ಕೋತಾನೆ ಅಲ್ಲಿರೋ ಅವಕಾಶ ದೇವರು ಮಾಡಿಕೊಡ್ತಾನೆ ಅಂತ ಅರ್ಥ. ಈ ರೀತಿ ವಾಯುದೇವರು ಉಪಾಸನೆ ಮಾಡ್ತಕ್ಕಂಥವರಿಗೆ ಯಾವುದೇ ವಿಧವಾದಂತಹ ಪ್ರತಿಷ್ಠ ನೆಲೆಗೆ ತೊಂದರೆ ಬರೋದಿಲ್ಲ ಅಂತ ಅರ್ಥ. ತತ್ರೈವ ಪ್ರತಿಷ್ಠತಿ ಸಮಸ್ಥಿತ ಸಮಸ್ಥಿತಿಮಾನ್ ಭವತಿ ಇತ್ಯರ್ಥ. ಅದಿಷ್ಟಕ್ಕೂ ಭಾಷ್ಯ. ಬ್ರಹ್ಮಣೋ ಭಾಣಿತಿ ಸರ್ವಸಂಹಾರಕಂ ವಿಷ್ಣು, ಅದೇ ಆಗ್ಬೇಕು ಹೌದಲ್ಲ. ಸರ್ವಸಂಹಾರಕಂ ವಿಷ್ಣು ದೇವೀಂ ಜೀವಾನ್ ತಥೈವ ಚ ಕಾಲಂ ತ್ರಿಗುಣ ಸಾಮ್ಯಂಚ ಕರ್ಮಾಣಿ ಪ್ರಾಣಮಿಂದ್ರಿಯಂ ಸಂಸ್ಕಾರಂಚವ ವೇದಾಂಶ್ಚ ನರ್ತೇ ಕಿಂಚಿಲ್ಲ ಏತ್ವಹೂತಿ ಬ್ರಹ್ಮತರ್ಕೇ. ಅದೇನು ಹೇಳಿದರು? ಏನೂ ಇದ್ದಿಲ್ಲ ಅಂತ ಹೇಳಿಬಿಟ್ರು. ಏನೂ ಇದ್ದಿಲ್ಲ ಅಂದರೆ ಇಷ್ಟು ಬಿಟ್ಟು ಏನೂ ಇದ್ದಿಲ್ಲ ಅಂತ ಅರ್ಥ. ಸರ್ವಸಂಹಾರಕಂ ವಿಷ್ಣು, ದೇವರಿದ್ದಾನೆ, ದೇವಿ ಮಹಾಲಕ್ಷ್ಮಿ ಇದ್ದಾರೆ, ಜೀವಾನ್ ಎಲ್ಲ ಜೀವರು ಇದ್ದಾರೆ, ಕಾಲಂ ಕಾಲ ಇದೆ, ತ್ರಿಗುಣ ಸಾಮ್ಯಂಚ ತ್ರಿಗುಣಗಳ ಸಾಮ್ಯಾವಸ್ಥೆ ಇದೆ. ಅವನ್ನೂ ಅದೇನಾಗಿರುತ್ತೆ, ಡಿಸ್ಟರ್ಬ್ ಆದಷ್ಟು ಸೃಷ್ಟಿ ಕ್ರಿಯೇಟ್ ಆಗುತ್ತೆ, ಸಾಮ್ಯಾವಸ್ಥೆ ಇದೆ. ಆಮೇಲೆ ಕರ್ಮಾಣಿ ಅನಾದಿ ಕರ್ಮಗಳಿದೆ, ಮಾಡಿರೋ ಪ್ರತಿಯೊಬ್ಬ ಜೀವರು ಮಾಡಿರೋದು. ಪ್ರಾಣಂ ಇಂದ್ರಿಯಂ, ಪ್ರಾಣಶಕ್ತಿ ಇಂದ್ರಿಯ, ಸಂಸ್ಕಾರ ಇದೆ ಆಯಾ ಜೀವರು, ಪ್ರತಿಯೊಬ್ಬ ಜೀವರ ಸಂಸ್ಕಾರ ಉಳ್ಕೊಂಡಿದೆ ಅವ್ರ ಜೊತೆಗೇನೆ. ವೇದಾಂಶ, ವೇದ ಪ್ರಳಯಕಾದರೂ ವೇದಗಳು ನಾಶವಾಗೋದಿಲ್ಲ. ನಿತ್ಯ ವೇದಾಹ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಅಂತೇಳಿ ವಿಷ್ಣು ತತ್ವ ನಡೆಯದ ಬ್ರಹ್ಮಾಂಡ ಪುರಾಣ ವಾಕ್ಯ ಅದು. ನರ್ತೇ ಕಿಂಚಿಲ್ಲ, ಇಷ್ಟು ಬಿಟ್ಟುಬಿಟ್ರೆ ನರ್ತೇ ಕಿಂಚಿಲ್ಲ ಎತ್ತಹು, ಅದರಲ್ಲಿ ಇನ್ನೇನು ಇಲ್ಲ, ಇದ್ರ ಮನೆಯಲ್ಲಿ ಏನೂ ಇಲ್ಲ ಅಂದ್ಬಿಡ್ತಾರೆ. ಏನಿಲ್ಲ ಅಂದರೆ ಪಾತ್ರೆಗಳೆಲ್ಲ ಪ್ರಾವಿಷನ್ ಇಲ್ಲ, ಏನೂ ಇಲ್ಲ ಅಂದ್ಬಿಟ್ಟು. ಹೊಸಬರೆ ಬಂದಿದ್ದಾರೆ, ಏನೂ ಇಲ್ಲ ಅಂದರೆ ಪಾತ್ರೆಗಳು ಇಲ್ಲ ಅಂತ ಅರ್ಥ. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಇಲ್ಲ ಅಂತಲ್ಲ, ಗೊತ್ತಾಯ್ತಾ. ಆಮೇಲೆ ಬರೀ ಸೈಟಿಗೆ ಬಂದರೆ ಏನೂ ಇಲ್ಲ ಅಂತಾರೆ, ಬಿಲ್ಡಿಂಗ್ ಇಲ್ಲ ಅಂತಲ್ಲ. ಯಾವ ಸ್ಟೇಜಲ್ಲಿ ಏನೂ ಇಲ್ಲ ಅಂತಾರೋ ಅದನ್ನ ಅರ್ಥ ಮಾಡ್ಕೋಬೇಕು. ಹಾಂ, ಆಕಾಶ ಇದ್ದೆ ಅಂಡರ್ಸ್ಟುಂಡ್ ಅದು, ಅವ್ಯಾಕೃತ ಆಕಾಶ ಅನ್ನೋ ದೇವಿ ಅಂತ ಹೇಳಿದಾಗ ಆಕಾಶ ಅಭಿಮಾನಿನಿ ಆದ್ದರಿಂದ ಎರಡು ಅಂಡರ್ಸ್ಟುಂಡ್. ತ್ವಭೂತಿ ಬ್ರಹ್ಮತರ್ಕೆ, ಹಾಂ, ಯಾವುದು ಅದೃಷ್ಟ ಎಲ್ಲಿದೆ ಹೇಳ್ತಾರೆ ನೋಡಿ ಇಲ್ಲಿ, ಇಲ್ಲಿ ಯಾವುದ್ರಲ್ಲಿ ಆ ಪಾಠದಲ್ಲ, ಜೀವಾನ್ ತಥೈವ ಚ ಕಾಲಂ ತ್ರಿಗುಣ ಸಾಮ್ಯಂಚ, ಆ ಪದ ಇಲ್ಲ ಇಲ್ಲಿ, ಇಲ್ಲಿ ನೋಡಿ ಭಾಷೆ ಏನು ಬರೀತಾರೆ. ತದೇ ಕಾಲೇ ಪರಮಾತ್ಮನೈವ ಆವೃತಮಾಸೀತ್, ಅಲ್ಲೇನಿದೆ ಇದಮ್ಮ ಆವೃತಮಾಸೀತ್ ಅಂತ, ಏನೂ ಇಲ್ಲ ಅಂತ ಹೇಳಿದ್ರೆ ಆವೃತ ಅಂತ ಯಾಕೆ ಹೇಳಬೇಕಿತ್ತು? ಅಲ್ಲೇ ಉತ್ತರ ಕೊಡ್ತಾರೆ. ಏನೂ ಇಲ್ಲ ಅಂತ ಬೌದ್ಧರ ಮತ ಅಕಸ್ಮಾತ್ ಆಗಿದ್ದಿದ್ರೆ ಇದೆಲ್ಲ ಆವೃತವಾಗಿತ್ತು ಅನ್ನೋ ಪದ ಬಂತು. ಆವೃತವಾಗಕ್ಕೆ ಏನಾಗಿರ್ಬೇಕದು? ಇರಬೇಕು ಅಂತ ಅರ್ಥ. ಇವೆಲ್ಲ ಆವೃತವಾಗಿತ್ತು, ವ್ಯಕ್ತವಾಗಿರಲಿಲ್ಲ, ಈ ಅರ್ಥ ಬಂತು. ಇದೆಲ್ಲ ಯಾವುದೇ ಇರಲಿಲ್ಲ ಅಂದರೆ ಯಾವುದು ವ್ಯಕ್ತವಾಗಿರಲಿಲ್ಲ ಅಂತ ಅರ್ಥ ಹೊರತು ಅವು ಇರಲೇ ಇಲ್ಲ ಅಂತ ಅರ್ಥ ಅಲ್ಲ. ವ್ಯಕ್ತಂ ಸಲೇ ಕಾಲೇ ಪರಮಾತ್ಮನೈವ ಆವೃತಮಾಸೀತ್ ಅಶನಂ ಜಗದೇ ತತ್ ಅನ್ನಯತಿ ಆತ್ಮ ಇಚ್ಛೆಯ ಹರಿಹಿ ಅಶನಾಯ ತತಃ ಪ್ರೋಕ್ತ ಉದನ್ಯ ಕರ್ಮನಾಯಕ ಇತಿ ಬ್ರಾಹ್ಮೇ. ಅಶನಂ ಜಗದೇ ತತ್, ಇಡೀ ಜಗತ್ ಪರಮಾತ್ಮನಿಗೆ ಅನ್ನ, ಅತ್ತಾಚರಾಚ ಗ್ರಹಣಾತ್ ಆತ್ಮೇಚ್ಛೆಯ ಹರಿಹಿ ಅಶನಾಯ ತತಃ ಪ್ರೋಕ್ತ. ದೇವರ ಹಸಿವು ಅಂತೇಳಿ ಸೃಷ್ಟಿ ಮಾಡೋದು ಒಂದು ಸಂಕಲ್ಪ ಅಂತ ಅಷ್ಟೇ ಅರ್ಥ. ಉದನ್ಯ ಕರ್ಮನಾಯಕ, ಉದನ್ಯ ಅಂದರೆ ಬಾಯಾರಿಕೆ, ಅದು ಯಾವುದಕ್ಕೆ? ಕರ್ಮನಾಯಕ, ಕರ್ಮವನ್ನು ಸೃಷ್ಟಿ ಮಾಡೋದಕ್ಕೆ ಆ ರೀತಿ ಚಿಂತನೆ ಮಾಡ್ತಾರೆ ಹೊರತು ದೇವರಿಗೆ ಹಸಿವು ಬಾಯಾರಿಕೆಗಳು ಅಂತಿಲ್ಲ. ಅನ್ಯತ್ರ ನೇತೃತ್ವ ಪ್ರತೀತೌ ಅಪಿ ಶ್ರುತಿ ಪ್ರಸಿದ್ಧೇ ಸಯೇವ ನೇತಾ ಇತ್ಯಾಹ. ಮೇಲ್ನೋಟಕ್ಕೆ ಅಶನ ಅಂತ ಯಾವುದೋ ಒಂದು ಪದಾರ್ಥ ಇದೆ, ಅದರಿಂದ ಏನು ತಿಳ್ಕೊಳಕ್ಕೆ ಹೋಗಬಾರದು. ಅಶನಾಯಾಹಿ ಮೃತ್ಯು ರೀತಿ, ಅಶನಾಶಬ್ದವಾಚಾರ ಮೃತ್ಯು ಇದ್ದಾನೆ, ಮೃತ್ಯುನಾಮಕ ತಾನೇನೆ. ತತ್ ಇವೆಲ್ಲ ಏನು ಹೇಳಿದರು? ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳಿಬಿಡ್ತಾರೆ ಮೃತ್ಯು ಇತ್ಯಾದಿ ಪದಗಳನ್ನು. ಉಳಿದರೆ ಏನು ತಿಳ್ಕೊತಾರೆ? ವಿಷ್ಣುವಿನ ಹೆಸರೇ ಇಲ್ಲ ಅದರೊಳಗೆ, ಏನೇನು ಹೇಳ್ತಿರಲ್ಲ ಅಂತ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಆಚಾರ ಕೋಟ್ ಮಾಡ್ತಾರೆ, ಬೇರೆ ಕಡೆ ಏನು ಸ್ಪಷ್ಟವಾಗಿ ಬಂದಿದೆ ಅದೆಲ್ಲ ಉಲ್ಲೇಖ ಮಾಡ್ತಾರೆ. ಅಶನಾಯಾಹಿ ಮೃತ್ಯು ರೀತಿ ತತ್ ತತ ಏವ ಮನೋ ಅಕುರುತ ಯಥ ಸ್ವಯಮೇವ ಆಸಿನ್ ಆಸೀತ್ ನಾಣ್ಯತೆ. ಪರಮಾತ್ಮ ಸ್ವಯಮೇವ ಆಸೀತ್, ಸ್ವತಂತ್ರನಾಗಿದ್ದಾನೆ, ಯಾರ ಸಹಾಯ ಬೇಕಿಲ್ಲ. ನ ಅನ್ಯ ದೃಢ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವಾನ್ ಶ್ಯಾಮಿತಿ ಐಚ್ಛತ್ ಶರೀರವಾನ್ ಶ್ಯಾಮಿತಿ ಅಪಸೃಷ್ಟಿ ಅರ್ಥಂ ಮನೋ ಕೊರುತ. ಶರೀರವನ್ನಾಗ್ತೇನೆ ಅಂದ್ರೇನು? ಜಗತ್ ಸೃಷ್ಟಿ ಮಾಡಿ ಸ್ವಾಮಿ ಎನಿಸ್ಕೋತೇನೆ ಅಂತ ಅರ್ಥ. ತಾನೇ ಪರಿಣಾಮ ಹೊಂತೇನೆ ಅಂತ ಅರ್ಥ ಅಲ್ಲ, ಆ ರೀತಿ ಅಂತ ಅರ್ಥ. ಐಚ್ಛತ್ ವಿಷ್ಣು ಅದೇಹ ಸನ್ ದೇಹವಾನ್ ಶ್ಯಾಮಿತಿ ಪ್ರಭು ಯಥೋ ದೇಹ ಇದಂ ಸರ್ವಂ ತಸ್ಯ ವಿಷ್ಣುರ ದೇಹಿನಃ. ಐಚ್ಛತ್ ವಿಷ್ಣು ಅದೇಹ ಸನ್, ಮೊದಲು ದೇಹ ಇದ್ದಿಲ್ಲ ಅಂದ್ರೇನು, ಜಗತ್ತು ಸೃಷ್ಟಿ ಮಾಡಿದ್ದಿಲ್ಲ ಅಂತ ಅರ್ಥ. ಜಗತ್ತು ಪರಮಾತ್ಮನ ದೇಹ ಇದ್ದಾಗೆ, ಯಾತಕ್ಕೆ ಅಧೀನದಲ್ಲಿರೋದ್ರಿಂದ ದೇಹ ದೇಹಿ ಶಬ್ದವಾಚ್ಯತ್ವ ಯಾತಕ್ಕೆ ಬಂತು ಅಂದರೆ, ದೇಹಿ ಅಂದರೆ ಒಡೆಯ, ದೇಹ ಅಂದರೆ ದಾಸ. ಆ ರೀತಿ ಇತ್ತು ಜಗತ್ತು ಸ್ವಲ್ಪ ಹಳೆಯ ಕಾಲದಲ್ಲಿ, ಜಗತ್ತೆಲ್ಲ ಏನಾಗಿತ್ತು ಒಳಗಿದ್ದರಿಂದ ಅದೇಹ ಅಂತಾಗಿತ್ತು. ದೇಹವಾನ್ ಶ್ಯಾಮಿತಿ ಪ್ರಭು, ಜಗ ಸೃಷ್ಟಿ ಮಾಡಿ ಹೊರಗಿಡ್ತೇನೆ ಅಂತ ಸಂಕಲ್ಪ ಮಾಡ್ದ. ಯಥೋ ದೇಹ ಇದಂ ಸರ್ವಂ ಸರ್ ತಸ್ಯ ವಿಷ್ಣುರ ದೇಹಿನಃ. ದೇಹೇ ಇದಂ ಸರ್ವಂ, ದೇಹದೊಳಗೆ ಎಲ್ಲವೂ ಇದೆ, ಆದರೆ ಅದೇಹಿನಃ, ಆ ಪರಮಾತ್ಮ ಜಗ ಸೃಷ್ಟಿ ಮಾಡದೆ ಹೋಗಿದ್ರೆ ಜಗತ್ತಿನ ವಶತ್ವ ಇತ್ಯಾದಿ ಗೊತ್ತಾಗ್ತಿರಲಿಲ್ಲ. ತದ್ವಶತ್ವಾತ್ ಸ್ವಯಂ ದೇವ ಚಿದಾನಂದ ಶರೀರಕಃ. ಇಡೀ ಜಗತ್ತು ಅವನ ದೇಹ, ಅವನ ವಶವಾಗಿರೋದ್ರಿಂದ ಸ್ವಯಂ ಮಾತ್ರ ಏನಾಗಿದ್ದಾನೆ ಪರಮಾತ್ಮ, ಇಂಥ ದೇಹ ಹೊಂದಿಲ್ಲ. ಚಿದಾನಂದ ಶರೀರಕಃ, ಜಗತ್ತೇ ದೇಹ ಅಂತ ಅರ್ಥ ಮಾಡಬಾರ್ದು ಮತ್ತೆ. ಈ ರೀತಿ ಹೇಳಿದ್ದು ಸೋತ್ಮಾನಂ ಅರ್ಚನ್ ಅಚರತ್ ಅಪಸೃಷ್ಟ್ಯರ್ಥಂ ಜನಾರ್ದನಃ. ಈ ರೀತಿ ಶುರು ಮಾಡಿದ ಪರಮಾತ್ಮ ಮೊದಲು ಏನು ಮಾಡಿದ, ಪೂಜೆಗೆ ಅಂತ ಹೊರಟು ಅಪಸೃಷ್ಟಿಯನ್ನು ಮಾಡಿದ. ಯತ್ಕುರ್ವನ್ ಯಸೃಜೇದೀಶಃ ತದ್ಭವೇದ್ಯ ತದಾತ್ಮಕಂ. ಯತ್ಕುರ್ವನ್ ಯಸೃಜೇದ್ ಈಶಃ ತದ್ಭವೇದ್ಯ ತದಾತ್ಮಕಂ. ಯತ್ಕುರ್ವನ್ ಏನನ್ನು ಮಾಡಲಿಕ್ಕೆ ಹೊರಟು, ಯಸೃಜೇತ್ ಏನು ಸೃಷ್ಟಿ ಮಾಡ್ತಾನೋ ಈಶಃ ಪರಮಾತ್ಮ, ತದ್ಭವೇದ್ಯ ತದಾತ್ಮಕಂ, ಅದು ಆ ರೂಪವನ್ನೇ ಹೊಂದುತ್ತೆ. ಪರಮಾತ್ಮ ಏನು ಸಂಕಲ್ಪ ಮಾಡ್ತಾನೋ ಆ ಶೇಪ್ ತಗೊಳ್ತಾ ಹೋಯ್ತದೆ. ಅಥೋ ಅರ್ಚತೋ ಯಥೋ ಜಾತ ಆಪೋ ಅಥೋ ಅರ್ಚನಾ ಸಾಧನಾ. ಅರ್ಚನೆ ಮಾಡಲಿಕ್ಕೆ ಅಂತ ಹೊರಟು ಏನನ್ನು ಸೃಷ್ಟಿ ಮಾಡಿದ್ದರಿಂದ ವಾಯು ನೀರಿಗೆ ಅರ್ಚನ ಸಾಧನ ಅಂತ ಹೆಸರಾಯಿತು. ಪೂಜೆಗೆ ಮತ್ತು ಅತಿಶ್ರೇಷ್ಠವಾದ ಸಾಧನ ಅಂದರೆ ನೀರು. ಅನ್ಯಥಾ ಕರ್ತು ಮೀಶೋಪಿ ಕ್ರೀಡೆಯ ತತ್ತದಾತ್ಮಕಂ. ದೇವ್ರು ಬೇರೆ ಸೃಷ್ಟಿ ಮಾಡೋಕ್ಕೆ ಸಮರ್ಥನಾಗಿದ್ದಾನೆ, ಆದರೆ ಕ್ರೀಡೆಯ ತತ್ತದಾತ್ಮಕಂ ಕರ್ತು ತತ್ತತ್ ಪ್ರವೃತ್ತಿ ತನ್ ತತ್ಕರೋತಿ ಸ್ವಯಂ ಪ್ರಭು. ಹೀಗೆ ಯಾತಕ್ಕೆ ಸೃಷ್ಟಿ ಮಾಡಬೇಕು ಅಂತ ಕೇಳಿದರೆ ಬೇರೆ ದಾರಿ ಇಲ್ಲ ಅಂತ ಇವರಿಗೆ ಹೇಳಬಾರ್ದು. ಅನೇಕ ದೇವ್ರ ಒಂದು ಮೆಥಡ್ ಅಷ್ಟೇ ಹೊರತು ಇದೇ ರೀತಿ ಮಾಡಬೇಕು ಅಂತಿಲ್ಲ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿದರೆ ಯಾವ ಕ್ರಮದಲ್ಲಿ ಬೇಕಾದ್ರೂ ಮಾಡಬಲ್ಲ, ಏನು ಬೇಕಾದ್ರೂ ಮಾಡಬಲ್ಲ. ಆದರೆ ತಂದೆ ಒಂದು ಕ್ರಮ ಇಟ್ಕೊಂಡು ಮಾಡ್ತಾನೆ, ಆದ್ದರಿಂದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಲಿಲ್ಲ, ಕ್ರಮಕ್ಕೂ ಕೂಡ ವಿರೋಧ ಬರಲಿಲ್ಲ. ಇತಿ ಬ್ರಹ್ಮಾಂಡೇ, ಇದಿಷ್ಟು ಬ್ರಹ್ಮಾಂಡ ಪುರಾಣದ ವಾಕ್ಯ. ಅದೇ ಸಣ್ಣ ಅಂದ್ರೇನು ಹೌದು, ಅದಿನ್ನೊಂದು ಅರ್ಥ. ಅದಕ್ಕೆ ಅದೇಹ ಅಂಥೇಳಿ ಇಲ್ಲಿ ಅರ್ಥ ಆಗಲ್ಲ, ಹಾಗೆ ಜಗ ಸೃಷ್ಟಿ ವಿಷಯ ಹೇಳ್ತಾ ಅದನ್ನು ಹೇಳಬಾರ್ದು. ಮುಂದೆ ಏನು ಹೇಳ್ತಾರೆ ನೋಡ್ಕೊಂಡು ದೇಹ ಹೇಳಬೇಕೀಗ. ಮೊದಲು ಅದೇಹ ಅಂತ ಮತ್ತೇನು ಮಾಡಿದರು, ಏಕಃ ನಾರಾಯಣ ರೂಪ ಒಂದೇ ಇತ್ತು, ವಾಸ್ತವಾದಿ ರೂಪ ತೊಗೊಂಡ ಇನ್ನೊಂದು ಅರ್ಥ ಇದೆ. ಆ ಅರ್ಥದಲ್ಲಿ ಯಾತಕ್ಕೆ ಮಾಡಬಾರ್ದು ಅಂದರೆ ಜಗ ಸೃಷ್ಟಿ ಹೇಳ್ತಾ ಇದ್ದಾರೆ ಮುಂದೆ. ಜಗ ಸೃಷ್ಟಿ ಹೇಳ್ತಿರೋದ್ರಿಂದ ದೇಹ ಶಬ್ದಕ್ಕೆ ಜಗತ್ತು ಅಂತ ಅರ್ಥ ಮಾಡಬೇಕೆ ಹೊರತು ಆ ಅರ್ಥ ಮಾಡಬಾರ್ದು. ತಾನೇ ಬರುರೂಪನಾಗ್ತಾನಲ್ಲ, ಬಹುಶ್ಯಾಮ್ ಪ್ರಜಾಯ ಐತಿ, ಅವಾಗಂತ ತಗೋಬೇಕು. ಅನೇಕ ರೂಪ ತೊಗೊಂಡು ಸಂಕಲ್ಪ ಮಾಡೋದು ಒಂದು ಬೇರೆ ಪ್ರಸಂಗ ಬರುತ್ತೆ, ಅವಾಗ ಆ ಅರ್ಥ ಈ ಅರ್ಥ ಮಾಡಬಾರ್ದಾಗ. ಬೇ ಸರ್ವಾಹೇಯಶ್ಯ ವಿಷ್ಣು, ಪರಮಾತ್ಮ ಸರ್ವಾಹೇಯ, ಯಾವ ಕಾಲಕ್ಕೂ ಹೇಯನಲ್ಲದವನು. ಅಸ್ಮತ್ ಶಬ್ದಗತೈರ್ ವಿಷ್ಣು ವಾಚ್ಯ ಸಪ್ತ ವಿಭಕ್ತಿ ಸರ್ವಾಹೇಯತ್ವ ತಸ್ಮೇಕ ಸರ್ವಶ್ಯ ಪ್ರತಿಯೋಗಿ ಯುಷ್ಮ ಶಬ್ದಾಭಿಧೇಯಶ್ಚ ತಚ್ಛಬ್ದೈಶ್ಚ ಪರೋಕ್ಷತಃ ಸೇವ ಬಹುರೂಪತ್ವ ಬಹುಶಬ್ದಾಭಿಧಾನವಾನ್. ಎಷ್ಟೋ ಹೆಸರು ಬಂದು, ಅರ್ಚನ ಉದಕ ಅಗ್ನಿ ಏನೇನೋ ಹೆಸರುಗಳು ಬಂದವು. ಯಾತಕ್ಕೆ ಬಂತು ಅಂದರೆ ಅಸ್ಮತ್ ಶಬ್ದಗಳು ಯುಷ್ಮತ್ ಶಬ್ದಗಳು. ಈಗಲೇ ಅಸ್ಮತ್ ಶಬ್ದಗಳು ಅಂದ್ರೇನು, ನಾನು ನಮಗೆ ಸಂಬಂಧಪಟ್ಟಿದ್ದು ಹೇಳೋದಲ್ಲ ಅಸ್ಮತ್, ನೀವು ಅಂತ ಹೇಳಿದ್ದೆಲ್ಲ ಯುಷ್ಮತ್. ಅಸ್ಮತ್ ಶಬ್ದಗಳೆಂದರೂ ವಿಷ್ಣುವೇ ವಾಚ್ಯ. ಅಸ್ಮತ್ ಶಬ್ದ ಅಂದಾಗ ಅಹಂ ಇತ್ಯಾದಿಗಳು, ಅಹಂ ಮೇ ಇತ್ಯಾದಿಗಳು ಅಸ್ಮತ್ ಶಬ್ದಗಳು. ಆಮೇಲೆ ಇದೆಲ್ಲ ಯುಷ್ಮತ್ ಶಬ್ದಗಳು, ತೊಮ್ ಇತ್ಯಾದಿ ಯುಷ್ಮತ್ ಶಬ್ದಗಳು, ಇವೆಲ್ಲ ದೇವ್ರನ್ನ ಹೇಳ್ತಾ ಇವೆ. ವಿಷ್ಣು ವಾಚ್ಯ ಸಪ್ತ ವಿಭಕ್ತಿ ವಿಹಿ, ಅಸ್ಮತ್ ಶಬ್ದ ಇದೆಯಲ್ಲ ಬರೀ ಅಹಂ ಅಷ್ಟೇ ಅಲ್ಲ, ಸಪ್ತ ವಿಭಕ್ತಿ ಭಿ ಮೇ ಅಂತ ಹೇಳಿದರು, ಅದಕ್ಕೆ ಮೇ ಸರ್ವೇಹಾಯಸ ವಿಷ್ಣು ಅಂತ ಅರ್ಥ ಬರುತ್ತೆ. ಸರ್ವಾಹೇಯತ್ವತ ಸ್ವೇಕ ಸರ್ವಸ್ಯ ಪ್ರತಿಯೋಗಿನಃ ಅರ್ಥ ಇಟ್ಕೋಬೇಕು. ಇನ್ನು ಯುಷ್ಮತ್ ಶಬ್ದಾಭಿಧೇಯಶ್ಚ ತಚ್ಛಬ್ದೈಶ್ಚ ಪರೋಕ್ಷತಃ. ಯುಷ್ಮತ್ ಅಂತ ಹೇಳಿದಾಗ ಎದುರಿಗಿರೋದು, ಸಯವ ಬಹುರೂಪತ್ವಾತ್ ಬಹುಶಬ್ದಾಭಿಧಾನವಾನ್. ಅನೇಕ ರೂಪ ತೊಗೊಂಡಿರೋದ್ರಿಂದ ಯಾವ ರೀತಿ ಶಬ್ದ ಹೇಳಿದರೂ ಕೂಡ ದೇವರನ್ನೇ ಹೇಳ್ತಾ ಇವೆ. ಇವೆಲ್ಲ ಈ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಉಪನಿಷತ್ತು ಅರ್ಥ ಆಗೋದಿಲ್ಲ ಅಂತ ಅರ್ಥ. ಈ ರೀತಿ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಉಪನಿಷತ್ತಿನ ಪರಿಜ್ಞಾನ ಸಾಧ್ಯ ಇಲ್ಲ. ಜೀವೇ ಸ್ಥಿತೇನ ರೂಪೇಣ ಹೃದ್ಗೇನಾಪಿ ದ್ವಿಧೋಯತೆ, ವೆರಿ ಇಂಪಾರ್ಟೆಂಟ್. ಜೀವೇ ಸ್ಥಿತೇನ ರೂಪೇಣ ಹೃದ್ಗೇನಾಪಿ ದ್ವಿಧೋಚ್ಯತೆ ಭಿನ್ನೋಪಿ ಸರ್ವಜೀವೇಭ್ಯ ಸರ್ವವಸ್ತುಭ್ಯ ಏವಚ पूर्णानन्दाद्विरूपाय पूर्णानन्दादिरूपस्य कुतो अल्पसुखिना एकता इति ब्रह्मतर्के। ಜೀವೆ ಸ್ಥಿತೇನ ರೂಪೇಣ, ಜೀವನೊಳಗೆ ಪರಮಾತ್ಮ ಬಿಂಬರೂಪಿಯಾಗಿದ್ದಾನೆ, ಹೃದ್ಗೇನ ಜೀವನಲ್ಲಿದ್ದಾನೆ, ಎಲ್ಲಿದ್ದಾನೆ ಅಂದರೆ ಹೃದಯದಲ್ಲಿದ್ದಾನೆ, ಅದೇ ಬಿಂಬರೂಪ ಅಂದ್ರದೇ. ಅಪಿ ದ್ವಿಧಾ ಉಚ್ಯತೆ, ಅಲ್ಲೂ ಕೂಡ ಆತ್ಮ ಅಂತರಾತ್ಮ ಅಂತ ಎರಡು ರೂಪದಲ್ಲಿದ್ದಾನೆ. ಭಿನ್ನೋಪಿ ಸರ್ವಜೀವೇಭ್ಯ ಸರ್ವವಸ್ತುಭ್ಯ ಏವಚ, ಎಲ್ಲ ಜೀವರೊಳಗಿದ್ದಾನೆ ಅವರಿಂದ ಭಿನ್ನನಾಗಿದ್ದಾನೆ, ಎಲ್ಲ ವಸ್ತುಗಳೊಳಗಿದ್ದಾನೆ ಭಿನ್ನನಾಗಿದ್ದಾನೆ. ಅದಕ್ಕೆ ಗಾಡ್ ಈಸ್ ಎವ್ರಿಥಿಂಗ್ ಅಂತ ಹೇಳಬಾರ್ದು, ಗಾಡ್ ಈಸ್ ಇನ್ ಎವ್ರಿಥಿಂಗ್, ಇನ್ ಎವರಿಥಿಂಗ್ ಅಂತ ಹೇಳಿದ ಜೀವ ಎಲ್ಲ ಸೇರ್ಕೊಂಡೋಯ್ತು. ಪೂರ್ಣಾನಂದಾದಿ ರೂಪಸ್ಯ, ಯಾಕೆ ಅಭೇದನೆ ಹೇಳಬಾರ್ದು, ಗಾಡೆ ಎವರಿಥಿಂಗ್ ಅಂತ ಯಾತಕ್ಕೆ ಹೇಳಬಾರ್ದು ಅಂದರೆ, ಪೂರ್ಣಾನಂದಾದಿ ರೂಪಸ್ಯ ಕುತೂ ಅಲ್ಪಸುಖಿನ ಏಕತಾ, ಜೀವರು ಅಲ್ಪಸುಖಿಗಳು, ಪರಮಾತ್ಮ ಪೂರ್ಣಾನಂದ, ಅಲ್ಪಸುಖಿಗೂ ಪೂರ್ಣಾನಂದನಿಗೂ ಹೇಗೆ ಅಭೇದ ಬರುತ್ತೆ, ಐಕ್ಯ ಎಲ್ಲಿಂದ ಬರುತ್ತೆ, ಸಾಧ್ಯ ಇಲ್ಲ. ಕುತೋ ಸುಖಿನ ಏಕತಾ ಕುತಃ ಇತಿ ಬ್ರಹ್ಮತರ್ಕಿ. ಹಾಂ, ಎಲ್ಲಿದೆ ದ್ವಿಧ ಉಚ್ಯತೆ, ಹೃದ್ಗೇನಾಪಿ ದ್ವಿಧ ಉಚ್ಯತೆ. ದ್ವಿಧ ಅಂತ ಹೇಳಿದ್ರೇನು, ಎರಡು ರೂಪದಲ್ಲಿ ದ್ವಿಧ ಅಂತ ಹೇಳಿದಾಗ ಇದೇನು ಬಂತು, ಏಕವಚನ ದ್ವಿವಚನ ಬಹುವಚನ ಆರ್ಥಲುಪಯೋಸ್ತಕ್ಕೂ ಬರುತ್ತೆ. ಮೊದಲೇನು ಅಶ್ವತ್ ಶಬ್ದ ಯುಷ್ಮತ್ ಶಬ್ದ ಅವೆಲ್ಲ ಏನಾಯಿತು, ಪ್ರೋನ್ಗಳಾದವು. ಆಮೇಲೆ ಬಂದರೆ ನಂಬರ್ಗಳು, ಏಕವಚನ ದ್ವಿವಚನ ಇತ್ಯಾದಿಗಳು. ಅದರಿಂದ ಕೂಡ ಪರಮಾತ್ಮ ಏನಾಗಿದ್ದಾನೆ, ಸಂಖ್ಯಾವಾಚಕಗಳಿಂದ ಭಗವದ್ ರೂಪಗಳೇ ವಾಚ್ಯ, ಗೊತ್ತಾಯ್ತಾ. ವಾಚ್ಯವಾದಾಗ ಮತ್ತೆ ಎರಡು ವಾಚ್ಯವಾಗಲಿಕ್ಕೆ ಯಾವುದಕ್ಕೆ ಕಾರಣ ಅಂದರೆ, ಜೀವಸ್ಥಿತ ರೂಪ ಇದೆ, ಹೊರಗಿರೋ ರೂಪ ಇದೆ, ಎರಡಾಯಿತು. ಅದು ದ್ವಿವಚನ ಉಪಯೋಗಿಸ್ತು ಬರುತ್ತೆ ಅಂತ ಹೇಳಿದರು. ಭಿನ್ನೋಪಿ ಸರ್ವಜೀವೇಭ್ಯ ಸರ್ವವಸ್ತುಭ್ಯ ಏವ ಚ ಅರ್ಚತೋ ಜಾತಂ ಇತಿ ವ್ಯಾಸ ನಿರುಕ್ತೆ. ಈ ರೀತಿಯಲ್ಲಿ ಉದಕಂ ಸುಖ ಹೇತುತ್ವಾತ್ ಕಮಿತ್ತೇ ವಾಭಿಧೀಯತೆ. ಯಾತಕ್ಕೆ ಉದಕ ಅಂತ ಕರೀತಾರೆ ಅಂದರೆ, ಸುಖ ಹೇತು, ಕ ಅಂದರೆ ಸುಖ, ಉತ್ಕೃಷ್ಟವಾದ ಸುಖಕ್ಕೆ ಕಾರಣವಾಗೋದ್ರಿಂದ ಕಮ್ ಅಂತ ಉದಕಕ್ಕೆ ಹೆಸರು. ನೀರು ಕೊಂಡ್ರೆ ಆನಂದ ಆಗ್ಲಿಕ್ಕೆ ಅದೇ ಕಾರಣ. ತದೇವ ಹಿ ಅರ್ಚತೋ ಜಾತಂ ಅಥೋ ಅರ್ಕ ಇತಿ ಕೀರ್ತ್ಯತೆ. ಅರ್ಚನೆ ಮಾಡಲಿಕ್ಕೆ ಅಂತ ಹೊರಟಾಗ ಅರ್ಚ ಆಮೇಲೆ ಕ, ಅರ್ಚ ಕ ಇದೆ, ಮತ್ತೆ ಅರ್ಕ ಅರ್ಚಕ ಆಗದೆ ಅರ್ಚಕ ಯಾಕಾಯಿತು ಅಂದರೆ ನಿರುಕ್ತಿ ಅಂತ ಹೇಳಿದರೆ ಅದಕ್ಕೆ. ಅರ್ಚತೋ ಜಾತಂ ಸುಖ ಸಾಧನಂಚ ಇತ್ಯರ್ಕ ಇತ್ಯರ್ಥ. ಅರ್ಚತೋ ಜಾತಂ ಒಂದು, ಸುಖ ಸಾಧನ ಒಂದು, ಅರ್ಕ ಅಂತಾಯ್ತಾಗ ಇತ್ಯರ್ಥ. ಕಂ ಸುಖಮಸ್ಮೈ ಭವತಿ ಅಪಾಮ್ಯ ಸುಖ ಹೇತು ತಾ ಹೇತೂನಾಂ ವೇದ ವಿಷ್ಣೋರೋ ಜನಿಂಹಿಯ ಸಮುಕ್ತ ಸುಖ ಭಾಗೇವ ಸ್ಯಾತ್ ವಿಷ್ಣೋಸ್ತು ಪ್ರಸಾದತಃ ಇತಿ ಮಹಾತ್ಮೇ. ಅಪಾಮ್ಯ ಸುಖ ಹೇತೂನಾಂ ವೇದ ವಿಷ್ಣೋರ್ಜನಿಂಹಿಯ, ಸುಖಹೇತುಗಳಾದಂಥ ನೀರಿಗೆ ವಿಷ್ಣುವಿನಿಂದೇನೆ ಉತ್ಪತ್ತಿ ಅಂತ ಯಾರು ತಿಳಿತಾರಲ್ಲ, ಸಮುಕ್ತ ಸುಖ ಭಾಗೇವ ಸ್ಯಾತ್, ಅವನು ಮುಕ್ತನಾಗ್ತಾನೆ, ನಿತ್ಯ ಸುಖಿಯಾಗ್ತಾನೆ, ವಿಷ್ಣೋಸ್ತು ಪ್ರಸಾದತಃ ವಿಷ್ಣು ಅನುಗ್ರಹದಿಂದ. ಇವೆಲ್ಲ ಮಧ್ಯ ಮಧ್ಯ ಯಾತಕ್ಕೆ ಹೇಳ್ತಾರೆ ಅಂದರೆ, ಇವೆಲ್ಲ ನಮಗೆ ಬೇಕಾಗಿಲ್ಲ, ತಿಳ್ಕೊಂಡು ಏನು ಮಾಡಬೇಕು ಅಂತ ಕೇಳಿದರೆ ಅದು ಫಲಶ್ರುತಿ ಹೇಳ್ತಾ ಹೋಗ್ತಾರೆ. ಇತಿ ಮಹಾತ್ಮೆ, ಮಹಾತ್ಮೆ ಅನ್ನೋ ಗ್ರಂಥದಲ್ಲಿ ಇದೆಲ್ಲ ಬಂದಿದೆ ಅಂತ ತಿಳಿಸಿದರು. ಹಾಂ, ಬೇರೆ ಹೃದಯದಲ್ಲಿ ರೂಪ ಇದೆ, ಜೀವಗತವಾದಿದೆ, ಹೊರಗಡೆ ಇದೆ. ಹೆಚ್ಚಾಗಿದ್ದೆ ಜಗಸ್ತರೋಂ ದೃಶ್ಯತೆ ಶ್ರೀಯತೆ ಪಿ, ಎರಡೆರಡು ರೂಪದಲ್ಲಿದೆ. ಮತ್ತು ಹೃದಯದಲ್ಲಿ ಎರಡು ಇದ್ದಾರೆ, ಆತ್ಮ ಅಂತರಾಪ ಅಂತ ಬರಲಿಲ್ಲ. ಗುಹಾ ಆತ್ಮ ಅನೌ ಗುಹಾಶ್ರಿತವೋ ಆತ್ಮ ಅನೌ ಅಂತ ಸೂತ್ರ ಭಾಷ್ಯದ ಸೂತ್ರದೊಳಗೆ ಎರಡು ರೂಪದಲ್ಲಿದ್ದಾರೆ, ಗೊತ್ತಾಯ್ತಾ. ಅದು ಆತ್ಮರೂಪ ಅಂತರಾತ್ಮ ರೂಪ ಅಂತಿದೆ. ಒಳಗೆ ಹೊರಗೆ ಎರಡು, ಹೃದಯದೊಳಗೆ ಒಂದು, ದೇಹ ಜೀವನೊಳಗೊಂದು, ಹೃದಯದೊಳಗೆ ಮತ್ತೆರಡು, ಆತ್ಮ ಅಂತರಾತ್ಮ ಅಂತೇಳಿ ಹೀಗೆಲ್ಲ ಇರೋದರಿಂದ ಎಲ್ಲಿ ಏನೇನು ಅರ್ಥ ಮಾಡ್ಕೊಂಡು ಕೊಟ್ಟಿದ್ರು ಆ ರೀತಿ ಇರೋದರಿಂದ ಐಕ್ಯ ಹೇಳ್ತೀವಿ ಅಂದರು. ಐಕ್ಯ ಹೇಳಾಗಿಲ್ಲ. ಹಾಂ, ಸ್ವರೂಪ ದೇಹದಲ್ಲಿ ಸರ್ವತ್ರ ಪರಮಾತ್ಮನ ಎಂಟ್ರಿ ಇರೋದ್ರಿಂದ ಯೋಚನೆ ಇಲ್ಲ. ಉಳಿದವ್ರಿಗೆ ಹೇಳ್ಬೇಕಾದ್ರೆ ವಾಯುದೇವರಿಗೆ ಕೂಡ ಹೇಳಕ್ ಬರ್ತದೆ ಅಲ್ಲಿವರೆಗೂ, ಉಳಿದವ್ರಿಗೆ ಹೇಳಕ್ ಬರೋದಿಲ್ಲ, ನಿಂತೋಯ್ತು. ಭಿನ್ನೋಪೀತಿ ಅದನ್ನು ತಿಳಿಸಿ, ಸೈ ಹೃದ್ಗೇನ ಜಡ ಹೃದ್ಗೇನ ಇತ್ಯರ್ಥ. ಜಡ ಹೃದಯಗತ ಜೀವಗತ ಎರಡು ಮಾಡಿದೆ, ಜಡ ಹೃದಯಗತ ಒಂದು, ಚೇತನ ಹೃದಯಗತ ಒಂದು. ಅದು ಅಹಮಾದಿ ಶಬ್ದವಾಚ್ಯತ್ವ ಜೀವಾಭೇದೇನ ಕಿಂ ನಶ್ಯಾದಿತ್ಯತ ಉಕ್ತ ಭಿನ್ನೋಪಿ. ಆಮೇಲೆ ಆಪೋವಾ ಅರ್ಕ ತದ್ದತಾಂ ಶರಃ ಆಸೀತ್ ತಸ್ತನ್ ಮಹಂತಂ ಅಹನ್ಯತ ಸಾ ಪೃಥಿವೀ ಅಭವತ್ ತಸ್ಯ ಅಶ್ರಾಮ್ಯತ್ ತಸ್ಯ ಶ್ರಾಂತಸ್ಯ ತಪ್ತಸ್ಯ ತೇಜೋ ರಸೋ ದೇವ್ರವರ್ತತ ಅಗ್ನಿ. ಅರ್ಕಶಬ್ದಸ್ಯ ಆದಿತ್ಯೇ ಪ್ರಸಿದ್ಧತ್ವಾತ್ ಅಪ್ಶಬ್ದೋಪಿ. ಅರ್ಕಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಇದ್ದೇ ಇದೆ, ಅರ್ಕ ಅಂದರೆ ಸೂರ್ಯ ಅಂತ ಹೆಸರಿದೆ. ಆದರೆ ಇಲ್ಲಿ ಸೂರ್ಯ ಅಂತ ಅರ್ಥ ಅಲ್ಲ, ಏನಿಲ್ಲಿ ನೀರು ಅಂತ ಅರ್ಥ. ಶಬ್ದೋ ಅಪ್ಶಬ್ದೋಪಿ ತತ್ರ ಇತ್ಯಾಶಂಕಾ ನಿರ್ವರ್ತಯಿತು ಆಪೋವಾ ಅರ್ಕ ಇತಿ ಪುನರ್ವಚನ. ಅಂದರೆ ನಾ ಆದಿತ್ಯ ಅಪ್ಶಬ್ದ, ಇಲ್ಲಿ ಬಂದಿರೋ ಅಪ್ಶಬ್ದ ಸೂರ್ಯನ ಹೇಳೋದಿಲ್ಲ, ಅರ್ಕ ಶಬ್ದ ನೀರನ್ನೇ ಹೇಳ್ತಾ ಇದೆ ಅಂತ ಹೇಳಿದರು. किन्तु अप्सुवेव अर्कशब्दः इत्यर्थः अरे अप्सुवेव अर्कशब्दः इत्यर्थः शरोमण्डः फेनरूपस्तु वेयो मण्डो जलस्यासौ सुसंहतः ಮಂಡ ಅಂತ ಹೇಳಿದ್ರೇನು ಮೊಸರು ಮರ್ಥಲು ಉಪಯೋಗಿಸ್ತಾರೆ. ಇಲ್ಲಿ ಮಂಡ ಅಂತ ಹೇಳಿದ್ರೇನು ಫೇನ, ನೀರಿನೊಳಗೆ ನೊರೆ ಇದೆಯಲ್ಲ ಅದು, ಅದು ಗಟ್ಟಿ ಭಾಗ. ಅದೇ ಏನಾಯಿತು ಮುಂದೆ ಪೃಥ್ವಿ ಆಯಿತು ಅಂತ ಹೇಳ್ತಾರೆ. ಫೇನ ರೂಪಸ್ಥು ಯೋ ಮಂಡೋ ಜಲಸ್ಯಾಸೋ ಸುಸಂಹತಃ ಪೃಥಿವೀತ್ವಂ ಸಮಾಪನ್ನ ತಸ್ಯಾಂ ಶಿಷ್ಯೇ ಜನಾರ್ಥ. ಅದೇ ಪೃಥ್ವಿ ರೂಪದಲ್ಲಿ ಬಂತು ಪರ್ವತ, ಅದರ ಮೇಲೆ ಮಲಗಿದ. ತತಸ್ಸ ಚಿಂತೆಯ ಮಾಸ ಶಾದಗ್ನಿ ರೀತಿ ವೇದರಾಟ್. ಇದು ಅಗ್ನಿ ಸೃಷ್ಟಿ ಮಾಡಲಿಕ್ಕೆ ಅಂತ ಹೊರಟ. ಅಗ್ನಿ ಅಂದರೆ ಈ ಅಗ್ನಿ ಅಲ್ಲ, ಅರ್ಕ ಅಂದರೆ ಈ ಆದಿತ್ಯ ಅಲ್ಲ, ಅಗ್ನಿ ಅಂದರೆ ಈ ಅಗ್ನಿ ಅಲ್ಲ, ಗೊತ್ತಾ? ಎಲ್ಲ ಬೇರೆ ಬೇರೆ ಹೆಸರುಗಳು ವಿಷ್ಣು ಕೂಡ. ಇದು ವಾಯುದೇವರು ಅಂತ ಅರ್ಥ. ತಚ್ಚಿಂತನಾತ್ ಸಮೋತ್ಪನ್ನೋ ವಾಯುರಗ್ನಿಭಿಧಾನವಾನ್. ಇಲ್ಲಿ ಬಂದಿದ್ದ ಅಗ್ನಿ ವಾಯುದೇವರು, ಹೆಸರು ಅಗ್ನಿ ಅಂತ ಹೇಳಿ. ಇದು ಈ ವಾಯುದೇವರ ಅಗ್ನಿ ಅಂತ ಯಾತ ಕರೀತಾರೆ ಅಂದರೆ ಅಗ್ರಜತ್ವಾತ್ ಅಗ್ರಣೀತ್ವಾತ್ ವಾಯೋಹೋ ಅಗ್ನಿತ್ವ ಮಿಷ್ಯತೆ ಇತಿ ಪ್ರವೃತ್ತಿ. ಅಗ್ರಜತ್ವಾತ್ ಒಂದು, ಅಗ್ರಣೀತ್ವ ಒಂದು, ಅದಕ್ಕಾಗಿ ಅಗ್ನಿ ಅಗ್ನಿ ಅಂತ ವಾಯುದೇವರನ್ನು ಕರೀತಾರೆ ಇತಿ ಪ್ರವೃತ್ತಿ. ಸುಮ್ಮನೆ ಉಪನಿಷತ್ತು ಓದಿದಾಗ ಪೂರ್ತಿ ಬೇರೆ ಅರ್ಥ ಆಗ್ತಿತ್ತು. ಸೂರ್ಯ ಹುಟ್ಟಿದ, ಅಗ್ನಿ ಹುಟ್ಟಿದ, ಹೀಗೆಲ್ಲ ಅರ್ಥ ಆಗೋದು. ಅಲ್ಲೇ ಅಲ್ಲ, ನೀರು ಬಂತು, ಪ್ರಾಣದೇವರು ಬಂದರು ಅಂತ ಈ ಅರ್ಥ. ಹೌದು, ಸೃಷ್ಟಿನೇ ಮೊದಲೇ ನೀರು. ಅಪಯವ ಸಸರ್ಜಾದೋ, ದೇವರ ಫಸ್ಟ್ ಕ್ರಿಯೇಷನ್ ಅಂದರೆ ನೀರೇ. ಶಕ್ತಿ ವಿಶ್ರಂಸನೇ ಚಾಪಿ ಶಯನೇ ಚಾಪಿ ಕೀರ್ತಿತಃ ಶ್ರಮಶಬ್ದೋ ಹರೇರ್ ನೈವ ಶಕ್ತಿ ವಿಶ್ರಂಸನಂ ಕ್ವಚಿತ್ ಅಥೋ ಹರೇ ಶ್ರಮೋ ನಾಮ ಶಯನಂ ಸಂಪ್ರಕೀರ್ತಿತಂ ಇತಿ ಬ್ರಹ್ಮತರ್ಕೆ. ಅಲ್ಲಿ ಶ್ರಾಂತಸ್ಯ ಅಂತ ಪದ ಬಂತು ಮುಂದೆ. ಶ್ರಾಂತಸ್ಯ ತಪ್ತಸ್ಯ ಅಂತ ಎರಡು ಪದ ಇದೆ. ಪರಮಾತ್ಮ ಮಲಿಬಿಡು, ಉಷ್ಯ ಪತ ಮಲಿಬಿಟ್ಟ ಅಂತ ಆಗಿಬಿಟ್ರೆ ಕೆಲಸ ಮಾಡಿದ ತಕ್ಷಣ ಸುಸ್ತೊಳದು ಮರಿಬಿಡ್ತಾರಲ್ಲ, ಹಾಗೆ ಅಂತ ತಿಳ್ಕೋಬಾರ್ದು. ತಪ್ತ ಅಂದರೆ ಭಾರಿ ಬಿಸಿ ಆಯಿತು ಮೈಯೆಲ್ಲ, ನೊಂದುಬಿಟ್ಟ ಅಂತ ಅರ್ಥ ಮಾಡ್ಕೋಬಾರ್ದು. ಶ್ರಮ ಆಯಿತು ನೊಂದುಬಿಟ್ಟ ಅಂತ ಅರ್ಥ ಅಲ್ಲ. ಶ್ರಾಂತಸ್ಯ ಶ್ರಮ ಶಬ್ದೋ ಹರೇರ್ ನೈವ ಶಕ್ತಿ ವಿಶ್ರಂಸ ನಮ್ ಕ್ವಚಿತ್. ಶ್ರಮ ಆಗೋದು ಯಾವಾಗ? ಶಕ್ತಿ ಕಡಿಮೆ ಆದರೆ ಶ್ರಮ ಆಗುತ್ತೆ. ರೆಸ್ಟ್ ತೊಗೊಂಡು ಮತ್ತೆ ಶಕ್ತಿ ಬರುತ್ತೆ, ಸರಿ ಹೋಗಿ ಚಾರ್ಜ್ ಆಗ್ತಾನೆ ಮತ್ತೆ. ದೇವರಿಗೆ ಅದಿಲ್ಲ, ಶಕ್ತಿ ವಿಶ್ರಂಸ್ಥಾನ ದೇವರಿಗೆ ಇಲ್ಲ, ಅದರಿಂದಾಗಿಯೇ ಈ ಅರ್ಥ ಮಾಡಬಾರ್ದು. ಅಥೋ ಹರೇ ಶ್ರಮೋ ನಾಮ ಶಯನಂ. ಇಲ್ಲಿ ಶ್ರಮ ಅಂದರೆ ಶಯನ ಅಂತ ಅಷ್ಟೇ ಅರ್ಥನೇ ಹೊರತು, ನಾವು ಸುಸ್ತೇ ಮಲಗ್ತೇವೆ, ಪರಂತು ಮಲಗಿದ್ದು ಸುಸ್ತು ತಿಳ್ಕೊತೇವೆ ಅಷ್ಟೇ. ನಾವು ಸಹಜವಾಗಿ ಪರಮಾತ್ಮ ಕ್ರೀಡಿಸ್ತಾ ಇದ್ದಾನೆ. ಶಯನಂ ಸಂಪ್ರಕೀರ್ತಿತ, ಅದಕ್ಕೆ ಶಯನ ಶಯನ ಅಂತಾರೆ ಹೊರತು ಈ ಶಯನ ದೇವರಿಗಿಲ್ಲ. ಇದು ಬ್ರಹ್ಮತರ್ಕೆ. ಈ ಶಯನ ಅಂದರೆ ಪರಮಾತ್ಮ ಏನು ಮಾಡ್ದ? ಈಗ ಸೃಷ್ಟಿ ಮಾಡ್ದ, ಆರಾಮಾಗಿ ರೆಸ್ಟ್ ಹೋಗ್ತಿದ್ದಾನೆ ಅಂತ ಹೇಳಿದರೆ ಆ ಶ್ರಮ ತಗೊಂಡು ಶ್ರಮವಾಗಿ ರೆಸ್ಟ್ ತೊಗೊಳ್ಳೋದು ಬೇರೆ, ಮಲಗೋದು ಬೇರೆ, ಗೊತ್ತಾಯ್ತಾ? ಆಯಾಸ ಪಟ್ಟು ಮಲಗೋದು ಬೇರೆ, ವಿಹಾರಕ್ಕೆ ಮಲಗೋದು ಬೇರೆ. ರಂಗನಾಥ ಮಲಗಿರೋದು ಹೇಗೆ? ವಿಹಾರಕ್ಕೆ ಸುಸ್ತಾ ಮಲಗಿದ್ದಾನೆ ಅಂತ ಕೇಳೋದಿಲ್ಲ. ತಮಾಷೆ ಹೇಳ್ತಾರೆ, ಆದರೆ ಭಾರಿ ಸುಸ್ತಾಗಿ ಬಿಡ್ತಾ ಮಲಗಿದೆಯಾ ಅಂತ ಕೇಳ್ತಾರೆ. ಅದು ಸುಸ್ತಾಗಿಲ್ಲ, ಶ್ರಮ ಮಾಡಿ ಪರಮಾತ್ಮ ಆ ಶ್ರಮ ಇಲ್ಲ, ಅದೆಲ್ಲ ದೊಡ್ಡದ ಅರ್ಥ ಮಾಡಬಾರ್ದು ಅಂತೇಳಿ. ವಾಯುದೇವರಿಗೆ ಶ್ರಮ ಇಲ್ಲ. ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಸ್ಯ, ಇನ್ನು ಪರಮಾತ್ಮನೇ ಶ್ರಮ ಆಗುತ್ತಾ? ಇಲ್ಲ ಅಂತ ಪದ ಉಪಯೋಗಿಸ್ತಾ ಬೇರೆ ಅರ್ಥ ಮಾಡಬೇಕು. ತಸ್ಯಾಂ ಅಶ್ರಾಮ್ಯತಿಥಿ ಸಾಧಿಕರಣತ್ವಾಚ್ಯ ಶಯನಂ ಯುಕ್ತಂ. ಮತ್ತು ಅದರಲ್ಲಿ ಶ್ರಾಂತನಾದ ಅಂದ್ರೇನು? ಅದರಲ್ಲಿ ಶ್ರಾಂತ ಅಂತ ಹೇಳ್ತಾರೆ, ಅದರಲ್ಲಿ ಮಲಗಿದ ಅಂತ ಅರ್ಥ ಮಾಡಬೇಕು. ತಸ್ಯಾಂ ಮತ್ತು ಅಧಿಕರಣ ಬೇರೆ ಹೇಳಿರೋದ್ರಿಂದ ಬರೀ ಶ್ರಾಂತನಾದ ಅಂದರೆ ಬೇರೆ, ತಸ್ಯಾಂ ಶಾಂತ ಅಂದರೆ ಅಲ್ಲಿ ಮಲಗಿದ ಅಂತಲೇ ಅರ್ಥ. ನಹಿ ಪೃಥಿವ್ಯಾಂ ಶ್ರಮೋ ನಾಮ ಅಂತಃಕರಣ ಧರ್ಮೋ ಯುಜ್ಯತೆ. ಇದು ಜಡ ಪೃಥ್ವಿಗೂ ಹೇಳಾಗಿಲ್ಲ, ಶ್ರಮ ಅಂದ್ರೆ ಜಡ ಪೃಥ್ವಿಗೆ ಅಂತಃಕರಣ ಧರ್ಮ ಅದಕ್ಕೂ ಹೇಳಾಗಿಲ್ಲ, ದೇವರಿಗೆ ಹೀಗೆ ಹೇಳಾಗಿಲ್ಲ. ಅದಕ್ಕೇನಂತ ಹೇಳಬೇಕು? ಅಧಿಕರಣ 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 ಪರಂಪರಾ ಕಲ್ಪನಂಚ ಕ್ಲಿಷ್ಟ ಕಲ್ಪನ. ಅಧಿಕರಣಕ್ಕೆ ಇನ್ನೊಂದು ಅಧಿಕರಣ, ಅದು ಮತ್ತೊಂದು ಅಧಿಕರಣ ಹೇಳ್ಕೊಂಡು ಹೋಗ್ತೇವೆ ಅಂದರೆ ಅದು ಕ್ಲಿಷ್ಟ ಕಲ್ಪನ, ಅಂತ ಕಲ್ಪನೆ ಮಾಡಬಾರ್ದು. ದೇರ್ಫೋರ್ ದೇವರಿ ಶ್ರಮ ಅಂದರೆ ಮಲಗಿದ, ಪೃಥ್ವಿ ಶ್ರಮ ಅಂತ ಹೇಳಿದರೆ ಹೇಳಕ್ಕೆ ಬರೋದಿಲ್ಲ, ಯಾಕೆ ಜಡ ಪದಾರ್ಥಕ್ಕಿಲ್ಲ. ಇವನು ಉಳಿದವರಿಗೆಲ್ಲ ಸಂಬಂಧಪಟ್ಟಿಲ್ಲ. ಇಲ್ಲಿ ಸೃಷ್ಟ್ವಾ ಸ ಪೃಥಿವೀಂ ವಿಷ್ಣು ಸೇತೆ ಅನಂತೆ ಅಬ್ಧಿ ಮಧ್ಯಗಃ. ಇದೆಲ್ಲ ಅರ್ಥ ಹೇಳಿದ್ರೆ ಏನು ಆಧಾರ ಅಂದರೆ ಕೋಟ್ ಮಾಡ್ತಾರೆ. ಸೃಷ್ಟ್ವಾ ಸ ಪೃಥಿವೀಂ ವಿಷ್ಣು ಸೇತೇನಂತೆ ಅಬ್ಧಿ ಮಧ್ಯಗಃ ತಸ್ಯಾಂ ಪೃಥಿವ್ಯಾಂ ಶ್ವೇತಾಖ್ಯೇ ದ್ವೀಪೇ ವಿಮುಕ್ತೈ ಮುಕ್ತೈರುಪಾಶ್ಯತೆ ಇತಿ ವಿಮುಕ್ತಿ ಸಂಹಿತಾಯಾಂ. ಪೃಥಿವಿಯನ್ನು ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತಾನೆ? ಅನಂತೆ ನೋಡಿ, ಪದ ಇರಲಿಲ್ಲ ಅಲ್ಲಿ, ಶೇಷ್ಮೆ ಮಲಗಿದ್ದಾನೆ ಅಂತ ಅರ್ಥ. ಅನಂತೆ ಅಬ್ಧಿ ಮಧ್ಯಗಃ, ಸಮುದ್ರ ಮಧ್ಯದಲ್ಲಿ ಶ್ವೇತದ್ವೀಪ, ಅದರಲ್ಲಿ ಅನಂತ, ಅದರಲ್ಲಿ ಪರಮಾತ್ಮ ಮೇಲ್ ಮಲಗಿದ್ದಾನೆ. ತಸ್ಯಾಂ ಪೃಥಿವ್ಯಾಂ ಶ್ವೇತಾಖ್ಯೇ ದ್ವೀಪೆ ಮುಕ್ತೈರ್ ಉಪಾಸ್ಯತೆ, ಶ್ವೇತದ್ವೀಪದಲ್ಲಿ ಪರಮಾತ್ಮ ಮಲಗಿದ ಮಲಗಿ ಮುಕ್ತರಿಂದ ಉಪಾಸಿತನಾಗಿದ್ದಾನೆ. ಇತಿ ವಿಮುಕ್ತಿ ಸಂಹಿತಾಯಾಮ್, ಹೊಸ ಗ್ರಂಥ ಇದು, ಮುಕ್ತಿ ಸಂಹಿತ ವಿಮುಕ್ತಿ ಸಂಹಿತ. ತಪ್ತ ಆಲೋಚನಾಯುಕ್ತ ತಸ್ಮಾತ್ ಕಾರ್ಯಾರ್ಥ ಕಾಮತ ತಪ್ತತಾ ತು ಹರೇರುಕ್ತ ಕುತೋ ದುಃಖಂ ಹರೇ ಪ್ರಭೋ ಇತಿ ಬ್ರಹ್ಮತರ್ಕೆ. ಇನ್ನೊಂದು ಪ್ರಶ್ನೆ ಶ್ರಾಂತ ಮಲಗಿದ ಅಂತ ಹೇಳಿದರೆ ತಪ್ತ ಅಂದರೆ ಏನು ಮಾಡ್ತೀರಿ? ತಪ್ತ ಅಂದರೆ ತಪ ಆಲೋಚನೆ ಅಂತಿರೋದು. ತಪ ಆಲೋಚನಾಯುಕ್ತ ಪರಮಾತ್ಮ ಸಂಕಲ್ಪ ಮಾಡಿದ ಅಂತ ಅರ್ಥನೇ ಹೊರತು ಈ ರೀತಿಯಾಗಿ ನೊಂದುಬಿಟ್ಟ ಅಂತ ಅರ್ಥ ಮಾಡಬಾರ್ದು. ತಸ್ಮಾತ್ ಕಾರ್ಯಾರ್ಥ ಕಾಮನ ತಪಸ್ತಪ್ತಂ ಅಂತ ಬರೋದಿಲ್ಲ. ಇಷ್ಟ ಇಷ್ಟ ಎತ್ಕರೋಷಿ ಯದಜ್ಞಾಸ ಹೇಳಬೇಕಾದ್ರೆ ಅದು ಎತ್ಕರೋಷಿ ಯದಜ್ಞಾಸಿ ಯಜ್ಜೋಹಾಸಿ ಎತ್ ಯತ್ ತಪಸ್ಸಿ ಕೌಂತೇಯ ತತ್ಕುರುಷ ಅದು ಅರ್ಪಣ. ತಪ್ತಂ ಅರ್ಪಣಂ ಕುರು ಅಂದರೆ ಮಾಡಿ ತಪಸ್ಸನ್ನು ಅರ್ಪಣೆ ಮಾಡು ಅಂತ ಅರ್ಥ. ಅದೇ ರೀತಿ ತಪ್ತ ಶಬ್ದಕ್ಕೆ ತಪ ಆಲೋಚನೆ ಅಂತ ಅರ್ಥ ಮಾಡಬೇಕೆ ಹೊರತು ಈ ಅರ್ಥ ಮಾಡಬಾರದು. ತೇಜೋರ್ ಶ್ವೇತದ್ವೀಪ, ಅದರಲ್ಲಿ ಅನಂತ, ಅದರಲ್ಲಿ ಪರಮಾತ್ಮ ಶಾಂತನಾಗಿ ಮಲಗಿದ್ದಾನೆ. ಶಾಂತನಾಗಿದ್ದಾನೆ ಮಲಗಿದ್ದಾನೆ. ತಪ್ತನಾದ ಅಂತ ಕೇಳಿದರೆ ಆತ ಯೋಚನೆ ಮಾಡಿ ಸಂಕಲ್ಪ ಮಾಡ್ತಿದ್ದ ಸೃಷ್ಟಿ ಮಾಡಬೇಕು ಎಂಬುದನ್ನು ಅಷ್ಟೇ ಅರ್ಥನೇ ಹೊರತು ಭಾರಿ ತಾಪಕ್ಕೊಳಗಾದ ಅಂತ ಅರ್ಥ ಮಾಡಬಾರ್ದು. ನಾವು ದುಃಖ ತಪ್ತರು ಅಂತ ಕರ್ಕೋತೇವೆ. ದುಃಖ ತಪ್ತರು ಅಂದ್ರೇನು? ದುಃಖದ ನೊಂದವರು. ತಪಸ್ ತಪ್ತರು ಅಂದ್ರೇನು? ತಪಸ್ ಮಾಡಿ ಖುಷಿಪಟ್ಟವರು. ಎರಡರ್ಥ ಬೇರೆ ಬೇರೆ ಇದೆ. ಇಷ್ಟಂ ಪೂರ್ತಂ ತಪ ಜಪ ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಪರ ಸನ್ನಿವೇದೆ. ಇಷ್ಟಂ ಪೂರ್ತಂ ತಪಸ್ತಪ್ತಂ ಅಂತ ಹೇಳಿದ ಇಷ್ಟಂ ಪೂರ್ತಂ ಹುತಂ ಜಪ್ತಂ ಜಪ್ತಂ ಜಪ ಮಾಡಿದ್ದು ಜಪ್ತ ಅಂತ ಕರ, ತಪಸ್ ಮಾಡಿದ್ದು ತಪ್ತ ಅಂತ ಹೆಸರು. ಹಾಂ ಹೌದು. ಮಧ್ಯೆ ಪೃಥ್ವಿ ಅಂತಲ್ಲ, ಸಮುದ್ರದ ಮಧ್ಯೆ ನೀರಿನ ಮಧ್ಯೆ ಏನು ಬಂತು? ನೊರೆ ರೂಪದಲ್ಲಿ ಗಟ್ಟಿಯಾಯಿತು, ಅದು ಪೃಥ್ವಿ ಆಯಿತು. ನಿತ್ಯಸುತ್ತ ನೀರಿದೆ, ದ್ವೀಪ ಆಯ್ತಲ್ಲ ಅದೇ, ಗೊತ್ತಾಯ್ತು. ಅದೇ ಶ್ವೇತದ್ವೀಪ ಅಂದ್ರೆ ಅದೇ ನೊರೆ ಹೇಗಿರುತ್ತೆ ಬೆಳ್ಳಗಿರುತ್ತೆ, ಅದಕ್ಕೆ ಶ್ವೇತದ್ವೀಪ ಅನ್ನೋದು ಸರಿ ಹೋಯ್ತು. ಅದೇ ವೈಕುಂಠದ ಒಂದು ಮುಖ ಶ್ವೇತದ್ವೀಪ. ಅನಂತಾಸರ ಮೂರರಲ್ಲಿ ಒಂದದು. ಮೂರು ಪರಮಾತ್ಮನ ಮೂರು ಧಾಮಗಳು, ತೇಜರಸಃ ಜಗತಃ ಸಾಮರ್ಥ್ಯ ಅತ ತಪ್ ಆಲೋಚನಾಯುಕ್ತ ತಸ್ಮಾತ್ ಕಾರ್ಯಾರ್ಥ ಕಾಮನ ತಪ್ತತಾತು ಹರೇರುಕ್ತ ಕುತೋ ದುಃಖಂ ಹರೇ ಪ್ರಭೋಹ. ದೇವರಿಗೆ ಇಂಥ ನಮ್ಮ ಹೇಳಿದಂಥ ದುಃಖ ತಪ್ತತ್ವ ಹೇಳಬಾರ್ದಾದ್ರಿಂದ ಇಂಥ ಅರ್ಥ ಮಾಡಬೇಕು. ಇದೆಲ್ಲ ಏನು ಹೇಳಿದಾಗಾಯ್ತು? ಈಗ ದುಃಖಿ ಶಬ್ದ ದೇವರನ್ನ ಹೇಳುತ್ತೆ ಅಂತೇಳಿ ಒಂದು ಕ್ರಮ ಹೇಳಿದರು. ಇನ್ನೊಂದು ಕ್ರಮದಲ್ಲಿ ಹೇಳ್ತಾರೆ, ತಪ ಇತ್ಯಾದಿ ಶಬ್ದಕ್ಕೆ ಹೊಸ ಅರ್ಥ ತಗೊಂಡಾಗ ಇನ್ನೊಂದು ರೀತಿ ಅರ್ಥ ಬರುತ್ತೆ. ತಾಪ ಹೊಂದಿದವು ಅಂತ ಅರ್ಥ ಅಲ್ಲ, ಯೋಚನೆ ಮಾಡಿದವನು ಅಂತ ಅರ್ಥ. ಇನ್ನೊಂದು ಅರ್ಥ ಇದ್ದೇ ಇದೆ, ತಪ್ತರಿಗೆಲ್ಲ ಸ್ವಾಮಿ ಅಂತ ಅರ್ಥ ಇದ್ದೇ ಇದೆ. ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರಿ ಕಾರಣಂ ಎಂದು ಇದ್ದೇ ಇದೆ, ಅದನ್ನು ಹೇಳ್ಬೋದು. ಇನ್ನು ಮುಂದೆ ಬಂದಿದ್ದು ವಾಯುದೇವರ ಕೂರುರೂಪ, ಅದನ್ನು ನಾಳೆ ನೋಡೋಣ. ನಾಳೆ ದಿವಸ ಆ ಭಾಗ ಕೂರುರೂಪ, ಅದರ ಉಪಾಸನೆಯ ಫಲ ಎಲ್ಲ ನಾಳೆ. ಇದು ಮಾತ್ರ ಭಾಗವತ ಮಾತ್ರ ನಾಳೆ ಅಮಾವಾಸ್ಯ. ಆದ್ದರಿಂದ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಣ್ ಬ್ರಹ್ಮ.